ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 12. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಹಕ್ಕು, ಅದು ಪರಲೋಕ ರಾಜ್ಯ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಅನೇಕ ದಿನಗಳಿಂದ ಕಲಿತುಕೊಂಡು ಬರುವಂತವರಾಗಿದ್ದೇವೆ. ಅಂದರೆ ನೀತಿವಂತರು ಪುನರುತ್ಥಾನ ಹೊಂದಿ ಅಮರತ್ವ ಧರಿಸಿ ಪರಲೋಕಕ್ಕೆ ಹೋದಾಗ ಅವರ ಅನುಭವ ಅಲ್ಲಿ ಹೇಗಿರತಕ್ಕಂಥದ್ದಾಗಿದೆ, ಯಾವ ಯಾವ ಕಾರ್ಯಗಳು ಪರಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ನಿನ್ನೆಯ ದಿನದಲ್ಲಿ ನಾವು ಪರಲೋಕಕ್ಕೆ ಹೋದಂತಹ ನೀತಿವಂತರು ಅಲ್ಲಿ ತಂದೆಯಾದ ದೇವರನ್ನು, ಮಗನಾದಂಥ ದೇವರನ್ನು ಮುಖಮುಖವಾಗಿ ನೋಡುವಂಥವರಾಗಿದ್ದಾರೆ. ಮತ್ತು ದೇವದೂತರು ಹಾಗೂ ಎಲ್ಲ ಕಾಲದಿಂದ ನೀತಿವಂತರಾಗಿ ಜೀವಿಸಿದಂತಹ ಭಕ್ತರು ಪರಲೋಕಕ್ಕೆ ಬರತಕ್ಕಂಥವರಾಗಿದ್ದಾರೆ. ಅವರ ಜೊತೆಯಲ್ಲಿ ಅನ್ಯೂನತೆಯಿಂದ ಸ್ನೇಹಮಯವಾಗಿ ಯಾವ ರೀತಿಯಲ್ಲಿ ಅವರು ಜೀವಿಸುವಂಥವರಾಗಿದ್ದಾರೆ, ಯಾವ ಯಾವ ಅನುಭವಗಳನ್ನು ಅವರು ಅಲ್ಲಿ ವ್ಯಕ್ತಪಡಿಸುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಪಾಪ ಮಾಡಿದ ಇತರ ಲೋಕಗಳ ನೀತಿವಂತರಿಗೆ ಈ ಲೋಕದಿಂದ ಹೋದಂತಹ ನೀತಿವಂತರು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ನೀಡುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನಾವು ಈ ಸಮಯದಲ್ಲಿ ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ, ಸಮಾಧಾನದ ಪ್ರಭು, ನೀತಿಯುಳ್ಳಂಥ ದೇವರು ಸ್ವಾಮಿ. ಆದರೆ ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ನಮ್ಮ ಒಂದು ನೀತಿ ಸ್ವಾಮಿ ಅದು ಕೊಳಕು ಬಟ್ಟೆಯಾಗಿದೆ. ನಿನ್ನ ನೀತಿಗೋಸ್ಕರ ಹಂಬಲಿಸ್ತಕ್ಕಂಥವರಾಗಿದ್ದೇವೆ. ಅಪಾಯ ಸಂದರ್ಭದಲ್ಲಿ ನಮ್ಮ ಪಾಪಗಳನ್ನು ಹರಕಿಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸು ಸ್ವಾಮಿ. ವಿಶೇಷವಾಗಿ ಪರಲೋಕ ರಾಜ್ಯ ಅದು ನೀತಿವಂತರಾಗಿ ಜೀವಿಸುವಂಥ ಮಕ್ಕಳಿಗೆ ಪಿತ್ರಾರ್ಜಿತ ಹಕ್ಕು, ಅಲ್ಲಿಗೆ ನಾನು ಹೋಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಿರೀಕ್ಷೆಯಿಂದ ಹಂಬಲದಿಂದ ಜೀವಿಸುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಈ ಸಮಯದಲ್ಲಿ ಮಾತನಾಡು ಸ್ವಾಮಿ. ಪರಲೋಕದ ಅನುಭವವನ್ನು ಈ ಸಂದೇಶದ ಮೂಲಕವಾಗಿ ಹೊಂದಿಕೊಳ್ಳುವಾಗಿಯೂ ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸುವಾಗಿ ನೀನು ಅವರಿಗೆ ಸಹಾಯ ಮಾಡು. ಈ ಸಂದೇಶ ಆಶೀರ್ವಾದದಾಯಕವಾಗಿದ್ದು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂತಹ ಅತ್ಯುತ್ತಮ ಸಂದೇಶವಾಗಿರುವಾಗೆ ನೀನೇ ಆತ್ಮನ ಮುಖಾಂತರವಾಗಿ ಮಾರ್ಪಡಿಸು, ನಡೆಸೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪರಲೋಕಕ್ಕೆ ಹೋದಂತಹ ನೀತಿವಂತರು ಅಲ್ಲಿ ಎಲ್ಲ ಕಾಲದ ಭಕ್ತರೊಂದಿಗೆ ಅನ್ಯೂನತೆಯಿಂದ ಹಾಗೂ ಸ್ನೇಹಮಯವಾಗಿ ಜೀವಿಸುವಂಥವರಾಗಿದ್ದಾರೆ. ಅವರ ಅನುಭವಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂಥವರಾಗಿದ್ದಾರೆ. ದೇವದೂತರು ಹೇಗೆ ಅವರನ್ನು ಕಾಪಾಡಿದರು ಮತ್ತು ಅವರಿಗೆ ಈ ಲೋಕದಲ್ಲಿ ಆದಂತಹ ಅನುಭವಗಳೇನು ಅನ್ನುವಂತಹ ಅನೇಕ ವಿಚಾರಗಳನ್ನು ಪರಲೋಕದಲ್ಲಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂಥವರಾಗಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪಾಪ ಮಾಡದಂತಹ ಇತರ ಲೋಕಗಳಿವೆ. ಈ ಲೋಕಗಳು ಮಾತ್ರ ಅಲ್ಲ, ಇತರ ಲೋಕಗಳಿವೆ, ಅದನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ದಾನೆ. ಅದನ್ನೇ ನಾವು ದೇವರ ವಾಕ್ಯದಲ್ಲಿ ಓದುವಂಥವರಾಗಿದ್ದೇವೆ. ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯವನ್ನು ನೋಡಬೇಕಾದರೆ ಎಲ್ಲ ಲೋಕದಿಂದ ದೈವಪುತ್ರರು ಬಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಿಂದಲೂ ಸಹ ಆದಾಮ ಹೋಗಬೇಕಾಗಿತ್ತು, ಆದರೆ ಆದಾಮವನ್ನು ಪಾಪ ಮಾಡಿದ ನಿಮಿತ್ತವಾಗಿ, ಆದಾಮನನ್ನು ವಂಚಿಸಿದ ನಿಮಿತ್ತವಾಗಿ ಸೈತಾನ ಆದಾಮನ ಸ್ಥಾನವನ್ನು ತೆಗೆದುಕೊಂಡನು. ಆ ನಿಟ್ಟಿನಲ್ಲಿ ಸೈತಾನನು ಸಹ ಆ ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ನಡೆದಂಥ ವಿಚಾರವನ್ನು ನಾವು ಯೋಬನ ಪುಸ್ತಕದಲ್ಲಿ ಓದುವಂಥವರಾಗಿದ್ದೇವೆ. ಅಲ್ಲಿ ಸೈತಾನ ಹೇಳುವಂಥವನಾಗಿದ್ದಾನೆ, ನಾನು ಮೇಲೆ ಕೆಳಗೆ ಸುತ್ತಾಡಿ ಎಲ್ಲ ಕಡೆ ನೋಡಿದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಪಾಪ ಮಾಡದಂತಹ ಅನೇಕ ಲೋಕಗಳಿದ್ದಾವೆ. ಸೈತಾನ ಪರಲೋಕದಲ್ಲಿ ಯುದ್ಧ ಮಾಡಿದನು. ಮಹಾ ಹೋರಾಟ ನಡೆಯಿತು ಎಂಬುದಾಗಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಆ ಯುದ್ಧದಲ್ಲಿ ಅವನು ಸೋತು ಈ ಲೋಕಕ್ಕೆ ದುಬ್ಬಲ್ಪಟ್ಟನು. ಅನಂತರ ಪರಲೋಕವನ್ನು ಬಿಟ್ಟು ಬಂದಂತಹ ಸೈತಾನನು ಅನೇಕ ಲೋಕಗಳಿಗೆ ಹೋಗಿ ವಂಚಿಸಲು ಪ್ರಯತ್ನಿಸಿದನು. ಆದರೆ ಆ ಲೋಕಗಳು ಯಾವುದೂ ಸಹ ಸೈತಾನನಿಗೆ ಸ್ಥಳವನ್ನು ಕೊಡಲಿಲ್ಲ. ಹಾಗೆ ಹೊಸದಾಗಿ ಸೃಷ್ಟಿ ಮಾಡಿದಂತಹ ಈ ಲೋಕಕ್ಕೂ ಸಹ ಬಂದನು. ಹೊಸದಾಗಿ ಸೃಷ್ಟಿ ಮಾಡಿದಂತಹ ಆದಾಮ ಹವಳನ್ನು ವಂಚಿಸಬೇಕೆಂಬುದಾಗಿ ಹಗಲಿರುಳು ಪ್ರಯತ್ನಪಟ್ಟನು. ಸರ್ಪವನ್ನು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ತಿನ್ನಬಾರದು ಎಂಬುದಾಗಿ ಹೇಳಿದಂತಹ ಆ ಹಣ್ಣನ್ನು ತಿನ್ನುವಂತೆ ದೇವರ ವಾಕ್ಯದ ಮೂಲಕವಾಗಿ ವಂಚಿಸಿದನು. ಈ ಲೋಕ ಪಾಪಕ್ಕೆ ಬೀಳಿತು. ಅನೇಕ ಪಾಪಮಯವಾದಂಥ ಜೀವಿತದಲ್ಲಿ ನಾವೆಲ್ಲರೂ ಸಹ ಜೀವಿಸುವಂಥವರಾಗಿದ್ದೇವೆ. ಪ್ರತಿನಿತ್ಯವೂ ಸಹ ಶೋಧನೆ ಬರ್ತಕ್ಕಂಥದ್ದಾಗಿದೆ. ಪ್ರತಿನಿತ್ಯವೂ ಸಹ ಪಾಪಕ್ಕೆ ಬೀಳ್ತಕ್ಕಂಥವರಾಗಿದ್ದೇವೆ. ಪ್ರತಿನಿತ್ಯವೂ ಸಹ ಕ್ರಿಸ್ತನ ಬಳಿಗೆ ಬರ್ತಕ್ಕಂಥವರಾಗಿದ್ದೇವೆ. ಪಾಪಕ್ಕೋಸ್ಕರ ಸಮಯನ ಯಾಚಿಸ್ತಕ್ಕಂಥವರಾಗಿದ್ದೇವೆ. ಪಾಪವನ್ನು ಜಯವೊಂದರೂ ಪ್ರಯತ್ನಿಸುವಂಥವರಾಗಿದ್ದೇವೆ. ಈ ಕಾರ್ಯಗಳು ನಡೀತಕ್ಕಂಥದ್ದಾಗಿದೆ. ಆದರೆ ಯಾರೆಲ್ಲ ಪಾಪವನ್ನು ಜಯಿಸಿ ಅನೇಕ ಕಷ್ಟಗಳನ್ನು ನೋವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸಿ ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೋ ಅಂತಹ ಸಂದರ್ಭದಲ್ಲಿ ಪಾಪ ಮಾಡದಂತಹ ಇನ್ನೂ ಅನೇಕ ಲೋಕಗಳಿದ್ದಾವೆ. ಅಲ್ಲಿ ಅವರಿಗೆ ನೀತಿವಂತಿಕೆ ಮಾತ್ರ ಗೊತ್ತು. ಪಾಪಕ್ಕೆ ಬಿದ್ದು ಎಷ್ಟು ನೋವುಗಳಿರ್ತಕ್ಕಂಥದ್ದಾಗಿದೆ, ಎಷ್ಟು ಕಷ್ಟ ಇರತಕ್ಕಂಥದ್ದಾಗಿದೆ, ಯಾವ ರೀತಿಯ ಕಷ್ಟಗಳನ್ನೆಲ್ಲ ಅನುಭವಿಸಿ ಪಾಪದಿಂದ ಜಯ ಹೊಂದಿದ್ದಾರೆ ಅನ್ನುವಂತಹ ಅನುಭವ ಅವರಿಗೆ ಗೊತ್ತಿಲ್ಲ. ಅದೆಲ್ಲವನ್ನು ಸಹ ಯಾರೆಲ್ಲ ಈ ಲೋಕದಲ್ಲಿ ಪಾಪದಿಂದ ಜಯ ಹೊಂದಿ ಕಷ್ಟ ನೋವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸಿ ನೀತಿವಂತರಾಗಿ ಜೀವಿಸಿ ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೋ ಅವರು ಇತರ ಎಲ್ಲ ಲೋಕಗಳಿಗೂ ಸಾಕ್ಷಿಯಾಗಿ ಜೀವಿಸುವಂಥವರಾಗಿದ್ದಾರೆ, ತಮ್ಮ ಸಾಕ್ಷಿಯನ್ನು ನೀಡುವಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕೆ ಬಂದನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 20:28 ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಆತನಿಗಾಗಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಸೇವೆ ಮಾಡುವುದು ಮೇಲಿನ ಲೋಕಗಳಲ್ಲಿಯೂ ಆತನ ಸೇವೆ ಮಾಡಿದಂತಾಗುವುದು. ಈ ಲೋಕದಲ್ಲಿ ಕ್ರಿಸ್ತನ ಸೇವೆ ಮಾಡುವುದಕ್ಕೆ ದೊರೆಯುವ ಪ್ರತಿಫಲವು ಮುಂದೆ ಬರಲಿರುವ ಲೋಕದಲ್ಲಿ ಆತನಿಗೆ ಇನ್ನೂ ಅತ್ಯಧಿಕ ಶಕ್ತಿ ಸಾಮರ್ಥ್ಯದಿಂದ ಸೇವೆ ಮಾಡಲು ಅವಕಾಶ ದೊರೆಯುವಂತಾಗುವುದು. ನೀವೇ ನನ್ನ ಸಾಕ್ಷಿಗಳು, ನಾನೇ ಯೆಹೋವನು ಎಂದು ದೇವರು ಹೇಳುವಂತವನಾಗಿದ್ದಾನೆ. ಇದನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಂಥವರಾಗಿದ್ದೇವೆ. ಪರಲೋಕದಲ್ಲಿಯೂ ಸಹ ನಾವು ದೇವರಿಗೆ ಸಾಕ್ಷಿಗಳಾಗಿರ್ತಕ್ಕಂಥವರಾಗಿದ್ದೇವೆ. ದೇವರು ಯಾಕೆ ಆದಾಮ ಹವಳನ್ನು ಸೃಷ್ಟಿ ಮಾಡಿದನು? ದೇವರು ಯಾಕೆ ಆದಾಮ ಹವಳನ್ನು ಈ ಲೋಕವನ್ನು ಸೃಷ್ಟಿ ಮಾಡಿದನು ಅಂದರೆ, ಪರಲೋಕದಲ್ಲಿ ಸೈತಾನ ಒಂದು ಗೊಂದಲವನ್ನು ಏರ್ಪಡಿಸಿದನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ. ಆ ಒಂದು ಸಂದೇಹವನ್ನು ಪರಿಹರಿಸಲು ಈ ಲೋಕದಲ್ಲಿ ಆದಾಮ ಹವಳನ್ನು ದೇವರ ಸಾಕ್ಷಿಗಳಾಗಿ ದೇವರು ಸೃಷ್ಟಿ ಮಾಡಿದನು. ಯಾಕೆಂದರೆ ಸೈತಾನ ಪರಲೋಕ ರಾಜ್ಯದಲ್ಲಿ ದೇವರಿಗೂ ದೇವರ ಆಜ್ಞೆಗಳಿಗೂ ದೂಷಣೆಯನ್ನು ಹೊರಿಸಿದನು. ಆ ಒಂದು ಅಪವಾದ, ಆ ಒಂದು ಅನುಮಾನ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ದೇವರು ಪ್ರೀತಿ ಸ್ವರೂಪಿಯಲ್ಲ, ದೇವರ ಆಜ್ಞೆಗಳನ್ನು ಯಾರೂ ಪಾಲಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಎಲ್ಲರ ತಲೆಯಲ್ಲಿ ಬಿತ್ತಿದನು. ಆದರೆ ದೇವರು ಪ್ರೀತಿ ಸ್ವರೂಪಿ, ದೇವರು ಎಲ್ಲರನ್ನ ಪರಿಪೂರ್ಣವಾಗಿ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ಎಲ್ಲರೂ ಸಹ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಅನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರ ಆದಾಮ ಹವಳನ್ನು ಸೃಷ್ಟಿ ಮಾಡಿದನು. ಸಾಕ್ಷಿಗಳಾಗಿ ಜೀವಿಸಲು, ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಿ ಈ ಲೋಕದಲ್ಲಿ ಸೈತಾನಿಗೆ ಸರಿಯಾದಂಥ ಉತ್ತರವನ್ನು ನೀಡಲು ದೇವರು ಆದಾಮ ಹವಳನ್ನು ಮನುಷ್ಯರನ್ನು ಸೃಷ್ಟಿ ಮಾಡಿದನು. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಈಗಾಗಲೇ ಓದಿದಾಗೆ, ನೀವೇ ನನ್ನ ಸಾಕ್ಷಿಗಳು, ನಾನೇ ನಿಮ್ಮ ದೇವರು ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ಬರೀ ಈ ಲೋಕದಲ್ಲಿ ಮಾತ್ರವಲ್ಲ, ನಾವು ಪರಲೋಕಕ್ಕೆ ಹೋದಾಗಲೂ ಸಹ ನಾವು ದೇವರ ಸಾಕ್ಷಿಗಳಾಗಿ ಜೀವಿಸುವಂತೆವರಾಗಿದ್ದೇವೆ. ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರಿಗೆ ಸಾಕ್ಷಿಯನ್ನು ನೀಡುವಂತೆವರಾಗಿದ್ದೇವೆ. ಯುಗ ಯುಗಾಂತರಗಳಲ್ಲಿಯೂ ಕ್ರಿಸ್ತನ ಮತ್ತು ಸೈತಾನ ನಡುವಿನ ಹೋರಾಟವು ಮುಂದುವರಿಯಲು ಯಾಕೆ ದೇವರು ಅನುಮತಿ ನೀಡಿದ್ದಾನೆ ಅಂದರೆ, ಸೈತಾನನು ದೇವರ ವಿರುದ್ಧ ದಂಗೆ ಇದ್ದಾಗಲೇ ಅವನನ್ನು ಯಾಕೆ ನಾಶ ಮಾಡಲಿಲ್ಲ, ಪಾಪದ ಪರಿಣಾಮಗಳೇನು ಹಾಗೂ ದೇವರು ಅದನ್ನು ಯಾವ ರೀತಿ ಪರಿಗಣಿಸಿ ವ್ಯವಹರಿಸುತ್ತಾನೆ ಮತ್ತು ಪಾಪಗಳನ್ನು ಶಾಶ್ವತವಾಗಿ ಹೇಗೆ ನಿರ್ಮೂಲ ಮಾಡುತ್ತಾನೆಂದು ಸಮಸ್ತ ವಿಶ್ವವು ನೋಡಿ ದೇವರು ನೀತಿವಂತನೆಂದು ಮನವರಿಕೆ ಮಾಡಿಕೊಳ್ಳುವ ಸಲುವಾಗಿ ಮಹಾ ಹೋರಾಟ ಮುಂದುವರಿತಿದೆ. ಯಾಕೆ ಈ ಒಂದು ಹೋರಾಟ ಮುಂದುವರಿತಿದೆ ಅಂದರೆ, ನಾನು ಈಗಾಗಲೇ ಹೇಳಿದೆ, ದೇವರು ಮನುಷ್ಯನನ್ನು ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಸೃಷ್ಟಿ ಮಾಡಿದನು. ದೇವರು ಸೈತಾನ ಪಾಪ ಮಾಡಿದಾಗಲೇ ಆತನನ್ನು ನಾಶ ಮಾಡಬಹುದಾಗಿತ್ತು, ಆದರೆ ದೇವರು ಆ ರೀತಿಯಾಗಿ ನಾಶ ಮಾಡಿರಲಿಲ್ಲ. ಒಂದು ವೇಳೆ ಆ ರೀತಿಯಾಗಿ ದೇವರು ನಾಶ ಮಾಡಿದ್ದರೆ ಬೇರೆ ದೇವದೂತರು ಪರಲೋಕದಲ್ಲಿ ಭಯದಿಂದಲೂ ದೇವರು ನಮ್ಮನ್ನು ನಾಶ ಮಾಡಿಬಿಡ್ತಕ್ಕಂಥನಾಗಿದ್ದಾನೆ ಎನ್ನುವಂತಹ ಆ ಭಯದ ನಿಮಿತ್ತವಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ಆತನು ಹೇಳುವಂತಹ ವಿಚಾರಕ್ಕೆ ವಿಧೇಯರಾಗಿ ನಡೀತಕ್ಕಂಥವರಾಗಿದ್ದರು. ಅಂದರೆ ಅವರು ಗುಲಾಮರಾಗುವ ರೀತಿಯಲ್ಲಿ ಒಬ್ಬ ಯಜಮಾನನಿಗೆ, ಒಬ್ಬ ಹಾಳು ಸೇವಕ ಯಾವ ರೀತಿಯಲ್ಲಿ ಭಯದಿಂದ ನನ್ನ ಸೇವಕ ನನಗೆ ಏನಾದರೂ ಮಾಡಿಬಿಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಭಯದಿಂದ ನಡುಗುತ್ತ ಕಾರ್ಯ ಮಾಡ್ತಕ್ಕಂಥವನಾಗಿದ್ದಾನೋ ಆ ರೀತಿಯಾದಂಥ ಸೇವೆಯನ್ನು ದೇವದೂತರು ಮನುಷ್ಯರು ಎಲ್ಲರೂ ಮಾಡ್ತಾಯಿದ್ರು. ಆ ರೀತಿಯಾದಂತಹ ಒಂದು ಸೇವೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವೇ ಆಯ್ಕೆ ಸ್ವತಂತ್ರವನ್ನು ದೇವರು ಕೊಟ್ಟಿದ್ದಾನೆ. ನಾವು ಪ್ರೀತಿಯ ನಿಮಿತ್ತವಾಗಿ ಆತನನ್ನು ಸೇವೆ ಮಾಡಬೇಕು, ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಹೊರತು ಗುಲಾಮತನದಿಂದಲ್ಲ. ಹಾಗಾಗಿ ದೇವರು ಈ ಮಹಾ ಹೋರಾಟದಲ್ಲಿ ಸೈತಾನನನ್ನು ಬಿಟ್ಟಿದ್ದಾರೆ. ಈಗ ನಮ್ಮ ಕಾರ್ಯ ಎಂದರೆ ನಾವು ಯಾರನ್ನು ಆಯ್ಕೆ ಮಾಡ್ತಕ್ಕಂಥವರಾಗಿದ್ದೇವೆ, ಯಾರ ಗುಣವನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥವರಾಗಿದ್ದೇವೆ ಅನ್ನುವುದು ಬಹಳ ಮುಖ್ಯ. ಅದಕ್ಕೋಸ್ಕರವೇ ಈ ಮಹಾ ಹೋರಾಟವನ್ನು ದೇವರು ಮುಂದುವರಿಸಲು ಬಿಟ್ಟಿದ್ದಾನೆ. ಅಲ್ಲದೆ ಈ ಕಾರಣದಿಂದಲೇ ದೇವರು ಸೈತಾನನನ್ನು ಆಗಲೇ ನಾಶ ಮಾಡಲಿಲ್ಲ. ರಕ್ಷಣಾ ಯೋಜನೆಯ ಆಳ ಹಗಲವನ್ನು ಯುಗ ಯುಗಾಂತರಗಳವರೆಗೂ ನಾವು ಕಲಿಯುತ್ತಿದ್ದೇವೆ. ಈ ವಿಸ್ಮಯವು ಸದಾಕಾಲವು ಪ್ರಕಟಗೊಳ್ಳುತ್ತವೆ. ಇತರರಂತೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವದೂತರಿಗೂ ಸಹ ಅದನ್ನು ನೋಡಬೇಕೆಂಬ ಅಪೇಕ್ಷೆ ಉಂಟು ಎಂಬುದಾಗಿ 1 ಪೇತ್ರ 1:12 ನಾವು ಓದುವಂಥವರಾಗಿದ್ದೇವೆ. ನಮ್ಮ ಈ ಭೂಲೋಕದಲ್ಲಿಲ್ಲದೆ ದೇವರು ಸೃಷ್ಟಿ ಮಾಡಿರುವ ಇತರ ಅಸಂಖ್ಯಾತ ಲೋಕಗಳಿವೆ. ಆದರೆ ಆ ಲೋಕದವರಿಗಿಂತ ಹೆಚ್ಚಾಗಿ ಮಾನವರಾದಂಥ ನಮಗೆ ಮಾತ್ರ ಪಾಪದೊಂದಿಗಿನ ನಿಜವಾದಂಥ ಹೋರಾಟ ಹೇಗಿರುತ್ತದೆ ಎಂದು ಅನುಭವದಿಂದ ತಿಳಿದಿದೆ. ನಾವು ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ಪಾಲುಗಾರರಾಗಿದ್ದೇವೆ. ಇವೆಲ್ಲವುಗಳ ವಿಷಯದಲ್ಲಿ ಮಾನವರಾದಂಥ ನಾವು ಪಾಪ ಮಾಡದ ಇತರ ಲೋಕಗಳಾದ ಅವರಿಗೆ ಸಾಕ್ಷಿಗಳಾಗಿ ಜೀವಿಸುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ನಾವು ಪುನರುತ್ಥಾನ ಹೊಂದಿ ಅಮರತ್ವವನ್ನು ಧರಿಸಿಕೊಂಡು ನೀತಿವಂತರಾಗಿ ಜೀವಿಸಿ ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಇತರ ಲೋಕಗಳಿಗೆ ಪಾಪವನ್ನು ತಿಳಿಯದಂತಹ ಲೋಕಗಳಿದ್ದಾವೆ. ಆ ಲೋಕದ ಜನರು ಪರಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಕ್ರಿಸ್ತನ ಒಂದು ಶ್ರಮೆ ಸಂಕಟ ಆತನ ಪಾಡುಗಳಲ್ಲಿ ನಾವು ಹೇಗೆ ಪಾಲುಗಾರರಾಗಿದ್ದೇವೆ, ಯಾವ ರೀತಿಯಲ್ಲಿ ಆತನ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸಿ ನಾವು ಪಾಪವನ್ನು ಜೇವಂದಿ ಈ ಲೋಕಕ್ಕೆ ಬಂದಿದ್ದೇವೆ ಎಂಬುದಾಗಿ ಸಾಕ್ಷಿಯನ್ನು ನೀಡ್ತಕ್ಕಂಥವರಾಗಿದ್ದೇವೆ. ಈ ಮಹಾ ಹೋರಾಟದ ಒಂದು ಪ್ರತಿಯೊಂದು ಅನುಭವವನ್ನು ನಾವು ಅವರ ಜೊತೆಯಲ್ಲಿ ಸಾಕ್ಷಿಗಳಾಗಿ ಹಂಚಿಕೊಳ್ಳುವಂಥವರಾಗಿದ್ದೇವೆ. ಎಂಥ ಒಂದು ಭಾಗ್ಯವನ್ನು ದೇವರು ನೀತಿವಂತರಾಗಿ ಜೀವಿಸಿದಂಥ ಜನರಿಗೆ ಕೊಡುವಂಥವನಾಗಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ಕ್ರಿಸ್ತನ ಬರುವನ ಶೀಘ್ರವಾಗಿದೆ. ಹಾಗಾಗಿಯೇ ದೇವರು ನಮ್ಮನ್ನು ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾವು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ, ನಾವು ಉಣ್ಣುವಂತಹ ತಿನ್ನುವಂತಹ ಉಡುವಂತಹ ನಡೆ ನುಡಿ ಕಾರ್ಯಗಳು ಪ್ರತಿ ಒಂದರಲ್ಲೂ ಸಹ ನಾವು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಯಾಕೆಂದರೆ ದೇವರು ನೀವೇ ನನ್ನ ಸಾಕ್ಷಿಗಳು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಒಂದು ಸಮಯದಲ್ಲಿ ನಾವು ಪಾಪಕ್ಕೆ ಬಿದ್ದಾಗ ಪರಲೋಕ ಮತ್ತು ಅಲ್ಲಿರ್ತಕ್ಕಂತಹ ದೇವದೂತರು ಎಲ್ಲರೂ ಸಹ ಒಂದು ವಿಸ್ಮಯಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಏನು ಈಗಾಯಿತು ಎಂಬುದಾಗಿ ನಾವು ಪಾಪವನ್ನು ಜಯಿಸಿದಾಗ ಅವರ ಹೃದಯಗಳಲ್ಲಿ ಸಂತೋಷ ಬರತಕ್ಕಂಥದ್ದಾಗಿದೆ. ಹೌದು, ಕ್ರಿಸ್ತನು ನೀತಿವಂತನು, ಕ್ರಿಸ್ತನು ನ್ಯಾಯವಂತನು ಎಂಬುದಾಗಿ ಆತನ ಆಜ್ಞೆಗಳು ಪ್ರೀತಿಯ ಆಜ್ಞೆಗಳು ಎಂಬುದಾಗಿ ಅವರು ಒಪ್ಪಿಕೊಳ್ತಕ್ಕಂಥವರಾಗಿದ್ದಾರೆ. ಅದನ್ನೇ ನಾವು ಪ್ರಕಟಣೆ ಗ್ರಂಥ 15 ಓದುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಪರಲೋಕಕ್ಕೆ ಹೋದಂತಹ ನೀತಿವಂತರು ಆ ಒಂದು ಗಾಜಿನ ಆ ಒಂದು ಸೀಮೆಯಲ್ಲಿ ನಿಂತುಕೊಳ್ತಕ್ಕಂಥವರಾಗಿದ್ದಾರೆ. ಆ ಒಂದು ಸ್ಥಳದಲ್ಲಿ ಅವರೆಲ್ಲರೂ ಸಹ ಮೋಶೆಯ ಹಾಡನ್ನು ಯಜ್ಞಕ್ಕೆ ಕುಯ್ದಂಥ ಕುರಿಯಾದಾತನ ಹಾಡುಗಳನ್ನು ಹಾಡುವಂಥವರಾಗಿದ್ದಾರೆ. ಅಂದರೆ ಬೇರೆ ಯಾರೂ ಸಹ ಹಾಡುವುದಿಲ್ಲ, ಅದನ್ನು ಆ ಗುಂಪಿನ ಜನಗಳು ಮಾತ್ರ ಹಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯದಲ್ಲಿ ನಾವು ಓದುವಂತರಾಗಿದ್ದೇವೆ. ಅವರು ಹಾಡುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಯ್ಯೋ ದೇವರೇ ನೀನು ನೀತಿವಂತನು, ನೀನು ಸತ್ಯವಂತನು, ನಿನ್ನ ಕೃತ್ಯಗಳೆಲ್ಲವೂ ಸಹ ನೀತಿ ಉಳ್ಳದಾಗಿದೆ ಎಂಬುದಾಗಿ ಆತನನ್ನು ಸ್ತುತಿಸ್ತಕ್ಕಂಥದ್ದಾಗಿದೆ. ಆತನನ್ನು ಕೊಂಡಾಡುವಂಥವರಾಗಿದ್ದಾರೆ ಪ್ರಿಯ ಕೇಳುಗರೆ. ಅವರು ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಿ ಪರಲೋಕದಲ್ಲಿ ಹೋಗಿ ಕ್ರಿಸ್ತನ ಮುಂದೆ ಸಾಕ್ಷಿಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅಂಥ ಸಾಕ್ಷಿಯನ್ನು ನಾವೆಲ್ಲರೂ ಕೊಡಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಅವರು ಯಾವ ರೀತಿಯಲ್ಲಿ ಮಧುರವಾದ ಸಂಗೀತ ಅಥವಾ ಹಾಡುಗಳಿಂದ ದೇವರನ್ನು ಸ್ತುತಿಸುವವರಾಗಿದ್ದಾರೆ ಎಂದರೆ ಪರಲೋಕದಲ್ಲಿ ಅತ್ಯಂತ ಮಧುರವಾದ ಕಿವಿಗೆ ಇಂಪಾಗಿರುವ ಹಾಡುಗಳು ಹಾಗೂ ಸಂಗೀತವಿರುವಂಥದ್ದಾಗಿದೆ. ಎಂತಹ ಮನೋಹರವಾದಂತಹ ಹಾಡುಗಳನ್ನು ಮಾನವರು ಎಂದೂ ಸಹ ಕೇಳಿಲ್ಲದಂತಹ ಹಾಡುಗಳಾಗಿರತಕ್ಕಂಥದ್ದಾಗಿದೆ ಅದು. ಅದನ್ನೇ ನಾನು ಹೇಳಿದೆ, ಮೋಸೆಯ ಹಾಡು, ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಆದಂತಹ ಹಾಡು ಅದು. ಆ ಗುಂಪಿನ ಜನರು, ವಿಮೋಚಿಸಲ್ಪಟ್ಟಂಥ ಜನಗಳು ಬಿಟ್ಟರೆ ಬೇರೆ ಯಾರೂ ಸಹ ಅದನ್ನು ಹಾಡುವುದಿಲ್ಲ. ಆ ರೀತಿಯಾದಂತಹ ಅನುಭವದ ಹಾಡುಗಳನ್ನು, ಕಿವಿಗೆ ಇಂಪಾಗಿರುವಂತಹ ಹಾಡುಗಳನ್ನು, ಸಂಗೀತದಿಂದ ಎಲ್ಲ ವಿಧವಾದಂತಹ ವಾದ್ಯಗಳಿಂದ ಕಿನ್ನರಿಗಳನ್ನು ಬಾರಿಸುತ್ತಾ ಹಾಡುವಂಥವರಾಗಿದ್ದಾರೆ. ಆ ಹಾಡನ್ನು ಅವರು ಹಿಂದೆಂದೂ ಸಹ ಕೇಳಿಲ್ಲ, ಆ ರೀತಿಯಾಗಿ ಅವರು ಹಾಡುವಂಥವರಾಗಿದ್ದಾರೆ. ಮಾತ್ರವಲ್ಲ, ಮನಸ್ಸಿನಲ್ಲಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ಹಾಡನ್ನು ಅವರು ಹಾಡುವಂಥವರಾಗಿದ್ದಾರೆ. ವಿಮೋಚಿಸಲ್ಪಟ್ಟವರು ತಮ್ಮ ಅನುಭವದಿಂದ ಹಾಡುವ ಗೀತೆಯು ದೇವರ ಮಹಿಮೆಯನ್ನು ಪ್ರಚಾರಪಡಿಸುವಂಥದ್ದಾಗಿದೆ. ದೇವರಾದಂತಹ ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ವವಾದವುಗಳು, ಆಶ್ಚರ್ಯಕರವಾದವು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು ಯಾರು, ಅದನ್ನು ಘನವೆಂದು ಒಪ್ಪಿಕೊಳ್ಳದವರು ಯಾರು ಇದ್ದಾರೆ ಈ ಲೋಕದಲ್ಲಿ? ನಿನ್ನೊಬ್ಬನೇ ಪರಿಶುದ್ಧನೇ ಎಂಬುದಾಗಿ, ಆತನನ್ನು ಕೊಂಡಾಡುವಂಥವರಾಗಿದ್ದಾರೆ ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3-4 ತನಕ ಓದುವುದಾದರೆ ಈ ವಾಕ್ಯಗಳನ್ನು ನಾವು ನೋಡಬಹುದು. ಪ್ರಿಯ ಕೇಳುಗರೆ, ಅವರು ಆ ಒಂದು ಪರಲೋಕದಲ್ಲಿ ತಂದೆಯಾದಂಥ ದೇವರ ಜೊತೆಯಲ್ಲಿಯೂ, ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿಯಾದ ತನ್ನ ಕ್ರಿಸ್ತನ ಜೊತೆಯಲ್ಲಿ ನಿಂತುಕೊಂಡು ಆ ಜನಗಳು ನೀತಿವಂತರಾಗಿ ದೇವರ ಹಾಡನ್ನು ಹಾಡುವಂಥವರಾಗಿದ್ದಾರೆ. ಅದನ್ನು ಬೇರೆ ಯಾರೂ ಸಹ ಹಾಡಲು ಸಾಧ್ಯವಿಲ್ಲ, ಈ ಜನಗಳು ಮಾತ್ರ ಹಾಡುವಂಥವರಾಗಿದ್ದಾರೆ. ಆ ಹಾಡಿನಲ್ಲಿ ಬರತಕ್ಕಂಥ ವಿಚಾರವೇನೆಂದರೆ, ದೇವರಾದಂತಹ ಸರ್ವಶಕ್ತನೇ, ನೀನು ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳು ಸಹ ಮಹತ್ವ ಉಳ್ಳದಾಗಿದೆ, ನಿನ್ನ ಮಾರ್ಗಗಳೆಲ್ಲವೂ ಸಹ, ನೀನು ಹಾಕ್ತಕ್ಕಂಥ ಎಲ್ಲ ಯೋಜನೆಗಳು ನ್ಯಾಯವೂ ಸತ್ಯವೂ ಆಗಿದೆ, ನಿನಗೆ ಯಾರೂ ಸಮಾನನು, ನೀನೊಬ್ಬನೇ ಈ ಲೋಕದಲ್ಲಿ ಪರಿಶುದ್ಧನೇ ಎಂಬುದಾಗಿ ಅವರು ಕೊಂಡಾಡುವಂಥವರಾಗಿದ್ದಾರೆ ಕ್ರಿಸ್ತನನ್ನು. ಇಂತಹ ಒಂದು ಗೀತೆಯನ್ನು, ಇಂತಹ ಸಾಕ್ಷಿಗಳು ನೀವಾಗಬೇಕಪ್ಪರೇ ಕೇಳುಗರೆ. ಇಂತಹ ಸಾಕ್ಷಿಗಳು ನೀವಾಗಬೇಕಾದರೆ ಈ ಲೋಕದಲ್ಲಿಯೇ ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಬೇಕು. ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲೇ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಿದಾಗ ಮಾತ್ರ ನಾವು ಪರಲೋಕಕ್ಕೆ ಹೋದಾಗ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಲು ಸಾಧ್ಯ. ಪರಲೋಕದ ಗಾಯನ ವೃಂದದ ನಾಯಕರಾಗಿ ಯಾವಾಗಲೂ ಒಬ್ಬ ದೇವದೂತನಿದ್ದಾನೆ. ಅವನು ಮೊದಲು ಬಂಗಾರದ ಸ್ವರಮಂಡಲ ಕಿನ್ನರಿಗಳನ್ನು ಬಾರಿಸುವನು, ಅನಂತರ ರಕ್ಷಿಸಲ್ಪಟ್ಟ ಎಲ್ಲರೂ ಪರಲೋಕದ ಆ ಮಧುರವಾದ ಸಂಗೀತದಲ್ಲಿ ಪಾಲ್ಗೊಳ್ಳುವವರಾಗಿದ್ದಾರೆ. ಕ್ರಿಸ್ತನು 3ನೇ ಸಾರಿ ಬರುವಾಗ ದುಃಖಗೊಂಡಿರುವ ಆತನ ಕಂಡುಬರುವುದಿಲ್ಲ, ಬದಲಾಗಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಜಯಶಾಲಿಯಾದಂತಹ ರಾಜನಾಗಿ ವೈಭವದಿಂದ ನಿಂತಿರುವನು. ವಿಮೋಚಿಸಲ್ಪಟ್ಟವರೆಲ್ಲರೂ ಸಹ ಅಲ್ಲೇಲುಯ್ಯ ಓಸಾನ ಎಂದು ಅಸಂಖ್ಯಾತ ಸ್ವರಗಳು ಒಟ್ಟಾಗಿ ಸಮಸ್ತ ವಿಶ್ವದ ಕರ್ತನಿಗೆ ಕಿರೀಟಧಾರಣೆ ಮಾಡಿ ಎಂದು ಹರ್ಷದಿಂದ ಸಂತೋಷದಿಂದ ಧ್ವನಿಗೈಯುವವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನ 2ನೇ ಬರೋಣ ಶೀಘ್ರವಾಗಿದೆ. ನಾವೆಲ್ಲರೂ ಸಹ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎನ್ನುವಂತಹ ಹಂಬಲದಲ್ಲಿದ್ದೇವೆ. ನೀತಿವಂತರಿಗೆ ದೇವರು ನೀಡುವಂತಹ ಆ ಪಿತ್ರಾರ್ಜಿತ ಹಕ್ಕು ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯಕ್ಕೆ ಹೋದಂತಹ ಅನುಭವಗಳ ಬಗ್ಗೆ ನಾವು ಕಲಿತಕ್ಕಂಥವರಾಗಿದ್ದೇವೆ. ನಾವು ವಿಶೇಷವಾಗಿ ಈ ದಿನದಲ್ಲಿ ಕಲಿತಂತಹ ಒಂದು ವಿಚಾರವೇನೆಂದರೆ, ಪಾಪ ಮಾಡದಂತಹ ಅನೇಕ ಲೋಕಗಳಿದ್ದಾವೆ, ಆದರೆ ಅವರಿಗೆ ಪಾಪ ಏನು ಎಂಬುದಾಗಿ, ಅದರಿಂದ ಹೇಗೆ ಜಯ ಹೊಂದಬೇಕೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಆದರೆ ಪಾಪಕ್ಕೆ ಬಿದ್ದಿರತಕ್ಕಂಥ ಈ ಲೋಕ, ಪಾಪದಿಂದ ನಾವು ಹೇಗೆ ಜಯ ಹೊಂದಿದೆವು, ಕ್ರಿಸ್ತನ ಮಾರ್ಗದಲ್ಲಿ ಹೇಗೆ ನಡೆದೆವು, ಆತನ ಒಂದು ಕಷ್ಟದಲ್ಲಿ ಸಂಕಟದಲ್ಲಿ ನಾವು ಹೇಗೆ ಪಾಲುಗಾರರಾದೆವು ಎನ್ನುವಂತಹ ಸಾಕ್ಷಿಯನ್ನು ನಾವು ಕೊಡ್ತಕ್ಕಂಥವರಾಗಿದ್ದೇವೆ. ಆ ಸಾಕ್ಷಿಯನ್ನು ಒಂದು ಮಧುರವಾದಂಥ ಸಂಗೀತ ಹಾಡುಗಳಿಂದ ನಾವು ಸ್ತುತಿಸುವುದರ ಮೂಲಕವಾಗಿ ಕೊಡುವಂಥವರಾಗಿದ್ದೇವೆ. ಆ ಹಾಡನ್ನು ಬೇರೆ ಯಾರೂ ಸಹ ಹಾಡಲು ಸಾಧ್ಯವಿಲ್ಲ, ಯಾರೂ ಸಹ ಕಲಿಯಲು ಸಾಧ್ಯವಿಲ್ಲ. ಯಾರೆಲ್ಲ ಪಾಪದಿಂದ ಜೀವಂದಿ ವಿಮೋಚಿಸಲ್ಪಟ್ಟು ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ ಅವರು ಮಾತ್ರ ಅದನ್ನು ಹಾಡಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಒಂದು ಗುಂಪಿನಲ್ಲಿ ನೀವು ಇರಬೇಕೆಂಬುದಾಗಿ ಬಯಸ್ತಕ್ಕಂಥವರಾಗಿದ್ದೀರಾ? ಈ ಗುಂಪಿನಲ್ಲಿ ಇರಬೇಕೆಂಬುದಾಗಿ ಬಯಸುವುದಾದರೆ ಈ ದಿನವೇ, ಈ ಕ್ಷಣವೇ ನಿಮ್ಮ ಪಾಪಗಳನ್ನು ಕ್ರಿಸ್ತನ ಬಳಿಗೆ ಹರಕೆ ಇಟ್ಟು ಸಾಕ್ಷಿಗಳಾಗಿ ಜೀವಿಸೋಣ. ಯಾಕೆಂದರೆ ದೇವರು ನೀನೆನ್ನ ಸಾಕ್ಷಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ಮಹಾ ಹೋರಾಟದಲ್ಲಿ ನಾವು ಯಾರ ಬಗ್ಗೆ ಸಾಕ್ಷಿ ಕೊಡ್ತಕ್ಕಂಥವರಾಗಿದ್ದೇವೆ? ಕ್ರಿಸ್ತನ ಬಗ್ಗೆ ನಾವು ಸಾಕ್ಷಿ ಕೊಡುವುದಾದರೆ ನಿಜವಾಗಲೂ ಪರಲೋಕದಲ್ಲಿ ಬೇರೆಯವರಿಗೂ ಸಹ ನಾವು ಸಾಕ್ಷಿಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ. ಆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಿ ಪರಲೋಕದಲ್ಲೂ ಸಾಕ್ಷಿಗಳಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಸಮಸ್ತ ವಿಶ್ವದ ಅಪೂರ್ವ ಸಂಗತಿಗಳನ್ನು ಹುಡುಕುವುದು ಹೇಗೆ ಎನ್ನುವಂಥ ವಿಚಾರವನ್ನು ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ನಮ್ಮನ್ನು ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇಟ್ಟಿದ್ದೀಯಾ. ಈ ಲೋಕದಲ್ಲಿ ಒಂದು ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ ಸ್ವಾಮಿ. ಅದರಲ್ಲಿ ಸಾಕ್ಷಿಗಳಾಗಿರುವಾಗ ನಿನ್ನ ಬಗ್ಗೆ ಸಾಕ್ಷಿಯನ್ನು ಕೊಡ್ತಕ್ಕಂಥ ಮಕ್ಕಳಾಗಿ ಜೀವಿಸುವಾಗ ನಮಗೆ ಸಹಾಯ ಮಾಡು. ಈ ಲೋಕದಲ್ಲಿ ನಿನ್ನ ಸಾಕ್ಷಿಗಳಾಗಿದ್ದು ಪರಲೋಕದಲ್ಲಿಯೂ ಸಹ ಅನೇಕ ನೀತಿವಂತಹ ಜನಗಳು, ಪಾಪವನ್ನು ಹರಿಯದಂತಹ ಜನಗಳು ಬರತಕ್ಕಂಥವರಾಗಿದ್ದಾರೆ. ಆ ಲೋಕದಲ್ಲಿರತಕ್ಕಂಥ ಜನಗಳಿಗೆ ನಮ್ಮ ಸಾಕ್ಷಿಯ ಅನುಭವಗಳನ್ನು ಹೇಳುವುದರ ಮೂಲಕವಾಗಿ, ಅಲ್ಲಿ ನಿನ್ನೊಂದಿಗೆ ಕುಳಿತು ಸ್ವಾಮಿ ಭುಜಿಸುವುದರ ಮೂಲಕವಾಗಿ, ಆ ಒಂದು ಮಧುರವಾದಂಥ ಸಂಗೀತ ಹಾಡುಗಳನ್ನು ಹಾಡಿಸಿ, ನೀನೊಬ್ಬನೇ ಪರಿಶುದ್ಧನು, ಸರ್ವಶಕ್ತನು, ನೀ ನೀತಿವಂತನು, ನ್ಯಾಯವಂತನು ಎನ್ನುವಂತಹ ರೀತಿಯಲ್ಲಿ ನಾವು ಹಾಡಿ ಹೊಗಳಿ ನೀನು ಕೊಂಡಾಡುವಂತಹ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಡು. ಅಂತಹ ಅನುಭವವನ್ನು ಈ ಲೋಕದಲ್ಲಿ ಪಡೆದುಕೊಳ್ಳುವಾಗೆ ಸಹಾಯ ಮಾಡು. ಈ ಸತ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು. ಇವತ್ತೇ ಅವರು ನಿನ್ನ ಸಾಕ್ಷಿಗಳಾಗಿ ಜೀವಿಸ್ತೇನೆ ಎಂಬುದಾಗಿ ನಿರ್ಧರಿಸತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಅವರನ್ನು ಉಪಯೋಗಿಸು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.